ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪವಿತ್ರ ಮಗನು ಸುವಾರ್ತೆಯಲ್ಲಿನ ಹಿಂದಿನ ನಮ್ಮ ಪಾಠದಲ್ಲಿ ಮೆಸ್ಸಿಯನ ಜನನದ ರೋಮಾಂಚನದ ಕಥೆಯನ್ನು ಕೇಳಿಸಿಕೊಂಡೆವು. ಏಸು ಜನಿಸಿದಂತೆ ಬೇರೆ ಯಾರೂ ಎಂದಿಗೂ ಜನಿಸಲಿಲ್ಲ. ಪ್ರವಾದಿಸಲ್ಪಟ್ಟಂತೆಯೇ ಆತನು ದೇವರ ಶಕ್ತಿಯಿಂದ ಒಬ್ಬ ಕನ್ಯೆಯಲ್ಲಿ ಬೆತ್ಲೆಹೇಮಿನಲ್ಲಿ ಹುಟ್ಟಿದನು. ಏಸು ಹುಟ್ಟಿದ ಆ ರಾತ್ರಿಯಲ್ಲಿ ಬೆತ್ಲೆಹೇಮಿನ ಸುತ್ತಲಿರುವ ಹೊಲಗಳಲ್ಲಿ ಕೆಲವು ಕುರುಬರು ತಮ್ಮ ಹೆಂಡನ್ನು ಕಾಯುತ್ತಿರುವಾಗ ದೇವರು ಪ್ರಕಾಶಮಾನ ದೂತರುಗಳ ಒಂದು ಗುಂಪನ್ನು ಅವರ ಬಳಿಗೆ ಕಳುಹಿಸಿದನು. ಆ ದೂತರುಗಳಲ್ಲಿ ಒಬ್ಬನು ಆ ಕುರುಬರಿಗೆ, ಜನರಿಗೆಲ್ಲ ಮಹಾಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹೇಳಿದನು. ಏಸು ಮಗುವಿದ್ದಾಗ ಹೇಗಿದ್ದನು ಮತ್ತು ಪ್ರಾಯಸ್ಥನಾದ ಹಾಗೆ ಹೇಗಿದ್ದನೆಂಬುದನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಈ ದಿನ ಆಲೋಚಿಸಿದ್ದೇವೆ. ಸುವಾರ್ತೆಯ ಪುಸ್ತಕಗಳು ನಮಗೆ ಏಸುವಿನ ಜನನ, ಯೋಸೇಫ ಮತ್ತು ಮರಿಯಳು ನಾಲ್ಕು ಜನ ಗಂಡು ಮಕ್ಕಳನ್ನು ಮತ್ತು ಕೆಲವು ಹೆಣ್ಣು ಮಕ್ಕಳನ್ನು ಪಡೆದಿದ್ದರು ಎನ್ನುವುದನ್ನು ತೋರಿಸಿಕೊಡುತ್ತವೆ. ನಜರೇತಿನಲ್ಲಿರುವ ಪ್ಯಾಲೆಸ್ತೇನಿನ ಉತ್ತರದಲ್ಲಿದ್ದ ಜನರಿಂದ ತುಂಬಿದ್ದ ಒಂದು ಮನೆಯಲ್ಲಿ ಏಸು ತನ್ನ ಚಿಕ್ಕ ತಮ್ಮ ತಂಗಿಯರ ಜೊತೆಯಲ್ಲಿ ಬೆಳೆದನು. ನಿಮಗೆ ಗೊತ್ತಿರುವಂತೆ ಯೋಸೇಫನು ಏಸುವಿಗೆ ಜನ್ಮ ಕೊಟ್ಟವನಲ್ಲ, ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಏಸು ಯೋಸೇಫನ ಮಗನಾಗಿದ್ದನು. ಯೋಸೇಫನು ಒಬ್ಬ ಬಡಗಿಯಾಗಿದ್ದ ಕಾರಣದಿಂದ ಏಸು ಮನೆಯಲ್ಲಿದ್ದಾಗ ತಾನೂ ಸಹ ಬಡಗಿಯ ಕೆಲಸವನ್ನು ಮಾಡುತ್ತಿದ್ದನು. ಇದರ ಪರಿಣಾಮವಾಗಿ ಏಸು ಕಠಿಣವಾದ ಕೆಲಸಗಳಿಗೆ ಒಗ್ಗಿಕೊಂಡಿದ್ದನು. ಹಾಗಾಗಿ ವಾಕ್ಯ ಹೇಳುವುದೇನೆಂದರೆ ಏಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಲೂಕಾ 2:52. ಎಲ್ಲಾ ಮಕ್ಕಳ ರೀತಿಯಲ್ಲಿ ಏಸು ಊಟ ಮಾಡುತ್ತಿದ್ದನು, ಮಲಗುತ್ತಿದ್ದನು, ಆಟವಾಡುತ್ತಿದ್ದನು ಮತ್ತು ಓದುತ್ತಿದ್ದನು. ಹೀಗಿದ್ದರೂ ಇತರ ಮಕ್ಕಳಿಂದ ಆತನನ್ನು ವ್ಯತ್ಯಾಸ ಉಳ್ಳವನನ್ನಾಗಿ ಮಾಡಿದ್ದ ಆತನ ಕುರಿತಾದ ಏನೋ ಒಂದು ಸಂಗತಿ ಇತ್ತು. ಅದು ಏನೆಂಬುದು ನಿಮಗೆ ಗೊತ್ತಾ? ಅದೇನೆಂದರೆ ಏಸು ಎಂದೂ ಪಾಪ ಮಾಡಲಿಲ್ಲ. ಆತನ ಬಾಯಿಂದ ಯಾವ ಕೆಟ್ಟ ಮಾತೂ ಎಂದಿಗೂ ಬಂದಿರಲಿಲ್ಲ. 1 ಪೇತ್ರ 2:22. ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದು ಆತನು ಎಂದೂ ಯಾರಿಗೂ ಹೇಳಿರಲಿಲ್ಲ, ಯಾಕೆಂದರೆ ಆತನು ಯಾರಿಗೂ ಎಂದೂ ತಪ್ಪು ಮಾಡಲಿಲ್ಲ. ಆತನು ಪಾಪ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ, ಯಾಕೆಂದರೆ ಆತನಲ್ಲಿ ಪಾಪದ ಯಾವ ಬೇರೂ ಇರಲಿಲ್ಲ. ಆತನು ಒಂದು ಪವಿತ್ರವಾದ ಸ್ವಭಾವವನ್ನು ಹೊಂದಿದ್ದನು. ಕೆಟ್ಟತನವೂ ಆತನ ಒಂದು ಭಾಗವಾಗಿರಲಿಲ್ಲ. ದೇವರಿಗೆ ಯಾವುದು ಮೆಚ್ಚುಗೆಯಾಗಿದೆಯೋ ಅದನ್ನು ಮಾತ್ರ ಆತನು ಮಾಡುತ್ತಿದ್ದನು. ಆತನು ನಮ್ಮ ಹಾಗೆ ಭೌತಿಕ ಶರೀರವನ್ನು ಹೊಂದಿದ್ದನು, ಆದರೆ ನಮ್ಮ ಹಾಗೆ ಕೆಟ್ಟ ಸ್ವಭಾವವನ್ನು ಆತನು ಹೊಂದಿರಲಿಲ್ಲ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತದೆ, ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಏಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ, ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಹಿಬ್ರಿಯ 4:14-15. ಏಸು 30 ವರ್ಷದವನಾದಾಗ ಲೋಕದ ರಕ್ಷಕನು ಬಂದಿರುವ ಹಾಗೆ ತನ್ನ ಕೆಲಸವನ್ನು ಆರಂಭಿಸುವುದಕ್ಕೆ ಆತನ ಸಮಯವೂ ಬಂದಿತ್ತು. ಒಂದು ದಿನ ಆತನು ತನ್ನ ಕುಟುಂಬದವರಿಗೆ ವಿದಾಯ ಹೇಳಿ ನಜರೇತನ್ನು ಬಿಟ್ಟು ಪ್ರವಾದಿಯಾದ ಯೋಹಾನನು ಜನರಿಗೆ ಬೋಧಿಸುತ್ತ ಅವರಿಗೆ ನೀರಿನ ದೀಕ್ಷಾಸ್ನಾನ ಮಾಡಿಸುತ್ತಿದ್ದ ಯೋರ್ದನ್ ನದಿಯ ಕಡೆಗೆ ಬಂದನು. ಯೋಹಾನನು ನಿಮಗೆ ಜ್ಞಾಪಕವಿದ್ದಾನ? ಅವನು ಏಸುವಿಗಿಂತ 6 ತಿಂಗಳು ಮೊದಲು ಹುಟ್ಟಿದವನು. ಜನರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರು ಕಳುಹಿಸಿದ ಮೆಸ್ಸಿಯನನ್ನು ಸ್ವಾಗತಿಸುವುದಕ್ಕೆ ಸಿದ್ದರಾಗಲು ಶಕ್ತರಾಗುವಂತೆ ಯೋಹಾನನು ಜನರ ಹೃದಯವನ್ನು ಸಿದ್ದಗೊಳಿಸುವುದಕ್ಕೆ ದೇವರು ಕಳುಹಿಸಿದ ಪ್ರವಾದಿಯಾಗಿದ್ದನು. ಪ್ರವಾದಿಯಾದ ಯೋಹಾನನ ಕುರಿತಾಗಿ ಸುವಾರ್ತೆಯಲ್ಲಿ ಬರೆದಿರುವುದನ್ನು ಮತ್ತು ಆತನು ಮೆಸ್ಸಿಯನಿಗೆ ಮಾರ್ಗವನ್ನು ಹೇಗೆ ಸಿದ್ಧಪಡಿಸಿದನೆಂಬುದನ್ನು ಕೇಳಿಸಿಕೊಳ್ಳಿರಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ: ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೋದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಪ್ರವಾದಿಯಾದ ಏಷಾಯನಿಂದ ಸೂಚಿತನಾದವನು ಇವನೇ. ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು, ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡುಜೇನು ಆಹಾರವಾಗಿದ್ದವು. ಆಗ ಎರುಸಲೇಮು, ಎಲ್ಲಾ ಯೂದಾಯವು, ಯೋರ್ದನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಬಂದು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಮತ್ತಾಯ 3ನೇ ಅಧ್ಯಾಯ 1-6 ವಚನ. ನಾವು ಓದಿರುವುದರ ಕುರಿತು ಆಲೋಚಿಸುವುದಕ್ಕೆ ಇಲ್ಲಿಗೆ ನಿಲ್ಲಿಸೋಣ. ನೀವು ಯೋಹಾನನ ಸಂದೇಶವನ್ನು ಕೇಳಿಸಿಕೊಂಡಿರಾ? ಸಂಕ್ಷಿಪ್ತವಾಗಿ ಯೋಹಾನನು ಪ್ರಸಂಗಿಸಿದ್ದೇನೆಂದರೆ, ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿರಿ, ನಿಮ್ಮ ಕೆಟ್ಟ ಕೆಲಸಗಳಿಂದ ತಿರುಗಿಕೊಳ್ಳಿರಿ ಮತ್ತು ಪರಲೋಕದಿಂದ ನಿಮಗೋಸ್ಕರ ಬಂದಿರುವ ಪವಿತ್ರ ಮೆಸ್ಸಿಯನನ್ನು ಸಂಧಿಸುವುದಕ್ಕೆ ಸಿದ್ಧಪಡಿಸಿಕೊಳ್ಳಿರಿ ಎಂಬುದು. ದೇವರ ಮುಂದೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡವರು ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಹೀಗೆ ಪ್ರವಾದಿಯಾದ ಯೋಹಾನನು ಸ್ನಾನಿಕನಾದ ಯೋಹಾನನೆಂದು ಕರೆಯಲ್ಪಟ್ಟನು. ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುವುದರಿಂದ ಜನರ ಪಾಪಗಳನ್ನು ತೊಳೆದು ಹಾಕುವುದಕ್ಕೆ ಸಾಧ್ಯವಿಲ್ಲ. ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮೆಸ್ಸಿಯನನ್ನು ತಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೆ ಎಂಬುದಕ್ಕೆ ಇದು ಒಂದು ಗುರುತು ಮಾತ್ರವಾಗಿದೆ. ಸದ್ದುಕಾಯರು ಮತ್ತು ಪರಿಸಾಯರು ಎಂಬ ಎರಡು ತುಂಬಾ ಪ್ರಸಿದ್ಧವಾದ ಯಹೂದ್ಯ ಕುಲಗಳಿಗೆ ಸೇರಿದ ಕೆಲವರು ಯೋಹಾನನ ಮಾತಿಗೆ ಪ್ರತಿಕ್ರಿಯಿಸಿದರು. ಆದ್ದರಿಂದ ಅವನು ಅವರಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಸದ್ದುಕಾಯರು ಶ್ರೀಮಂತ ಯಹೂದ್ಯರಾಗಿದ್ದು ರೋಮ್ ಸರ್ಕಾರದಲ್ಲಿ ಪ್ರಾಬಲ್ಯವುಳ್ಳವರಾಗಿದ್ದರು. ಆದರೆ ಇವರು ತಮ್ಮ ಹೃದಯಗಳಲ್ಲಿ ಪ್ರವಾದಿಗಳ ಬರವಣಿಗೆಗಳ ಕುರಿತು ಗಮನವಿಲ್ಲದವರಾಗಿದ್ದರು. ಪರಿಸಾಯರು ಧಾರ್ಮಿಕ ನಿಪುಣರಾಗಿದ್ದು ಪ್ರಾರ್ಥಿಸುವುದರಲ್ಲಿ, ಉಪವಾಸ ಮಾಡುವುದರಲ್ಲಿ, ದಾನ ಧರ್ಮ ಕೊಡುವುದರಲ್ಲಿ ಮತ್ತು ದಶಮಾಂಶ ಕೊಡುವುದರಲ್ಲಿ ತುಂಬಾ ಆಸಕ್ತಿಯುಳ್ಳವರಾಗಿದ್ದರು. ಹೀಗಿದ್ದರೂ ಅವರ ಆರಾಧನೆಗಳು ನಿಷ್ಪ್ರಯೋಜಕವಾಗಿದ್ದವು, ಯಾಕೆಂದರೆ ಅವರು ತಮ್ಮ ಸ್ವಂತ ಶ್ರಮೆಗಳಿಂದ ದೇವರ ಮುಂದೆ ನೀತಿವಂತರಾಗುವುದಕ್ಕೆ ಪ್ರಯತ್ನಿಸುತ್ತಿದ್ದರು. ಹಾಗೂ ಪರಿಸಾಯರು ತಮ್ಮ ಸಂಪ್ರದಾಯಗಳನ್ನು ನಿಜವಾದ ದೇವರ ವಾಕ್ಯದೊಂದಿಗೆ ಮಿಶ್ರಣ ಮಾಡುತ್ತಿದ್ದರು. ಇದರ ಪರಿಣಾಮವಾಗಿ ದೇವರಿಗೆ ಅವರು ಮಾಡುತ್ತಿದ್ದ ಆರಾಧನೆಯು ಅವರ ಗುಂಪಿಗೆ ಒಳಪಡದವರಿಗಾಗಿ ಅಗೌರವದೊಂದಿಗೆ ಜೊತೆಗೂಡಿದ ಒಂದು ಹೊರತಳುಕಿನ ಪ್ರದರ್ಶಿಸುವಿಕೆಗಿಂತಲೂ ಹೆಚ್ಚಿಲ್ಲದೆ ಮತ್ತೇನೂ ಆಗಿರಲಿಲ್ಲ. ಸಂಕ್ಷಿಪ್ತವಾಗಿ, ಪರಿಸಾಯರು ಮತ್ತು ಸದ್ದುಕಾಯರು ತಮ್ಮ ತುಟಿಗಳಿಂದ ದೇವರನ್ನು ಸನ್ಮಾನಿಸುತ್ತಿದ್ದರು, ಆದರೆ ಅವರ ಹೃದಯಗಳು ಆತನಿಂದ ದೂರವಾಗಿದ್ದವು. ಹಾಗಾದರೆ ಈಗ ಸುವಾರ್ತೆಯಲ್ಲಿರುವುದನ್ನು ಓದುವುದಕ್ಕೆ ಮುಂದುವರಿಸೋಣ ಮತ್ತು ಈ ಧಾರ್ಮಿಕ ನಿಪುಣರ ಕಪಟತನವನ್ನು ಯೋಹಾನನು ಹೇಗೆ ಗದರಿಸಿದನೆಂಬುದನ್ನು ಕೇಳಿಸಿಕೊಳ್ಳೋಣ. ವಾಕ್ಯ ಹೀಗೆ ಹೇಳುತ್ತದೆ: ಆದರೆ ಅವನು ಪರಿಸಾಯರಲ್ಲಿಯೂ ಮತ್ತು ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ದೀಕ್ಷಾಸ್ನಾನ ಮಾಡಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಅಬ್ರಹಾಮನಿಗೆ, ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲೇನೆಂದು ನಿಮಗೆ ಹೇಳುತ್ತೇನೆ, ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಮತ್ತಾಯ 3ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ ಆ ಕಾಲದಲ್ಲಿ ಏಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲೀಲಾಯದಿಂದ ಯೋರ್ದನ್ ಒಳಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರಲಿಲ್ಲ, ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಏಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಹೀಗೆ ಯೋಹಾನನು ಕರ್ತನಾದ ಯೇಸುವಿಗೆ ಯೋರ್ದನ್ ನದಿಯಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ಬಹುಶಃ ಕೆಲವರು ಹೀಗೆ ಕೇಳಬಹುದು, ಪಾಪವಿಲ್ಲದವನಾದ ಯೇಸು ತನಗೆ ದೀಕ್ಷಾಸ್ನಾನ ಮಾಡಿಸುವಂತೆ ಯೋಹಾನನನ್ನು ಯಾಕೆ ಕೇಳಿದನು? ಇದು ನಿಜ. ಕರ್ತನಾದ ಯೇಸುವಿಗೆ ಪಶ್ಚಾತ್ತಾಪ ಪಡುವುದಕ್ಕೆ ಯಾವ ಅಗತ್ಯವಿರಲಿಲ್ಲ, ಯಾಕೆಂದರೆ ಆತನು ಎಂದೂ ಪಾಪ ಮಾಡಿರಲಿಲ್ಲ. ಹಾಗಾದರೆ ಯೋಹಾನನು ಪಾಪಿಗಳಿಗೆ ದೀಕ್ಷಾಸ್ನಾನ ಮಾಡಿಸುತ್ತಿದ್ದ ಹಾಗೆ ಆತನು ತನಗೂ ದೀಕ್ಷಾಸ್ನಾನ ಮಾಡಿಸಬಹುದು ಎಂದು ಏಸು ಯಾಕೆ ಯೋಹಾನನ ಬಳಿಗೆ ಬಂದನು? ಇದರ ಕುರಿತು ಏಸು ಏನು ಹೇಳಿದನು? ಏಸು ಯೋಹಾನನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದನು. ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದರಿಂದ ಅನುಸರಿಸುವುದಕ್ಕೆ ಒಂದು ಮಾದರಿಯನ್ನು ಏಸು ನಮ್ಮ ಮುಂದೆ ಇಟ್ಟಿರುವುದು ಮಾತ್ರವಲ್ಲ, ಆದರೆ ಆತನು ನಮ್ಮಲ್ಲಿ ಒಬ್ಬನಂತೆ ಜೀವಿಸುವುದಕ್ಕೆ ಮತ್ತು ನಮಗಾಗಿ ಸಾಯುವುದಕ್ಕೆ ಬಂದನು ಎಂಬುದನ್ನು ಸಹ ನಮಗೆ ತೋರಿಸಿದ್ದಾನೆ. ಅಧ್ಯಾಯದ ಕೊನೆಯಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, ಏಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು, ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಮತ್ತಾಯ 3:16-17. ಸ್ನೇಹಿತರೆ, ಆಕಾಶದಿಂದ ಯಾರ ಸ್ವರ ಪ್ರತಿಧ್ವನಿಸಿತು? ಇದು ಕರ್ತನಾದ ದೇವರ ಧ್ವನಿ. ದೇವರು ಏನು ಹೇಳಿದನು? ದೇವರು ಏಸುವಿಗೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳಿದನು. ಪ್ರವಾದಿಯಾದ ದಾವಿದನು ಮತ್ತು ಗಬ್ರಿಯೇಲ್ ದೂತನು ಮೆಸ್ಸಿಯನನ್ನು ಹೇಗೆ ದೇವರ ಮಗನು ಎಂದು ಕರೆದಿದ್ದಾರೆಂಬುದನ್ನು ನಾವು ಪರಿಶುದ್ಧ ವಾಕ್ಯಗಳಲ್ಲಿ ಈಗಾಗಲೇ ಓದಿಕೊಂಡಿದ್ದೇವೆ. ಈಗ ದೇವರು ತಾನೇ ಯೇಸುವನ್ನು ಈತನು ಪ್ರಿಯನಾಗಿರುವ ನನ್ನ ಮಗನು ಎಂದು ಹೇಗೆ ಕರೆದನೆಂಬುದನ್ನು ನಾವು ಕೇಳಿದೆವು. ದೇವರು ಯೇಸುವನ್ನು ತನ್ನ ಮಗನೆಂದು ಯಾಕೆ ಕರೆದನು? ನಾವು ಈಗಾಗಲೇ ನೋಡಿಕೊಂಡಿರುವಂತೆ ಏಸು ಪರಲೋಕದಿಂದ ನೇರವಾಗಿ ಬಂದವನಾದದರಿಂದ ಆತನು ದೇವರ ಮಗನೆಂಬುದಾಗಿ ಕರೆಯಲ್ಪಟ್ಟನು. ಏಸು ಭೂಲೋಕದ ತಂದೆಯನ್ನು ಹೊಂದಿದವನಲ್ಲ, ದೇವರು ತನ್ನ ನಿತ್ಯವಾದ ವಾಕ್ಯವನ್ನು ಒಬ್ಬ ಕನ್ಯೆಯ ಗರ್ಭದಲ್ಲಿಟ್ಟನು. ಏಸು ದೇವರ ಮಗನೆಂದು ಕರೆಯಲ್ಪಟ್ಟಿದ್ದಕ್ಕೆ ಇಲ್ಲಿ ಇನ್ನೊಂದು ಕಾರಣವನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಆತನನ್ನು ಎಲ್ಲರಿಂದ ಪ್ರತ್ಯೇಕವಾಗಿ ಇಡುವುದಕ್ಕೆ ದೇವರು ಏಸುವನ್ನು ತನ್ನ ಮಗನೆಂಬುದಾಗಿ ಕರೆದನು. ಏಸು ಹೇಗೆ ಆದಾಮನ ಮಕ್ಕಳಿಂದ ವ್ಯತ್ಯಾಸವುಳ್ಳವನಾಗಿದ್ದಾನೆ? ಆದಾಮನ ಸಂತತಿಯ ಪ್ರತಿಯೊಬ್ಬನೂ ಪಾಪದ ಕಳಂಕಿತ ಸ್ವಭಾವವನ್ನು ಹೊಂದಿದ್ದರು, ಆದರೆ ಏಸುವಿನ ಸ್ವಭಾವವು ಪಾಪದ ಕಳಂಕವಿಲ್ಲದ್ದಾಗಿತ್ತು. ಆತನು ದೇವರ ಪವಿತ್ರಾತ್ಮನಿಂದ ಬಂದವನಾದ್ದರಿಂದ ಆತನು ಒಂದೇ ಒಂದು ಪಾಪವನ್ನು ಹೊಂದಿರಲಿಲ್ಲ. ಮೆಸ್ಸಿಯನ್ನು ನಮ್ಮ ಹಾಗೆ ಭೌತಿಕ ರೂಪವನ್ನು ಪಡೆದುಕೊಂಡನು, ಆದರೆ ನಮ್ಮ ಪಾಪದ ಸ್ವಭಾವವನ್ನು ಆತನು ಪಡೆದುಕೊಳ್ಳಲಿಲ್ಲ. ಆತನು ಒಂದು ಪವಿತ್ರವಾದ ಮತ್ತು ಸಂಪೂರ್ಣವಾದ ಸ್ವಭಾವವನ್ನು ಹೊಂದಿದ್ದನು. ಅದಕ್ಕೋಸ್ಕರವೇ ಒಬ್ಬ ವಿಧೇಯತೆಯ ಮತ್ತು ನಂಬಿಗಸ್ತ ಮಗನಲ್ಲಿ ಒಬ್ಬ ತಂದೆಯು ಆನಂದಪಡುವಂತೆ ಪರಿಶುದ್ಧನಾದ ದೇವರು ಯೇಸುವಿನಲ್ಲಿ ಆನಂದಗೊಳ್ಳುವುದಕ್ಕೆ ಸಾಧ್ಯವಾಯಿತು. ಮಗನು ತಂದೆಯ ಛಾಯೆ ಎಂದು ಹೇಳುವುದುಂಟು. ಮಗನನ್ನು ನೋಡುವರೆಲ್ಲರೂ ಅವನ ಮುಂದೆ ಹೇಗಿದ್ದಾನೆಂಬುದನ್ನು ತಿಳಿದುಕೊಳ್ಳುತ್ತಾರೆ. ಹಾಗೆಯೇ ಏಸುವನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ದೇವರು ಹೇಗಿದ್ದಾನೆಂಬುದನ್ನು ತಿಳಿಯುತ್ತಾರೆ. ಯಾಕೆಂದರೆ ದೇವರ ಸ್ವಭಾವವನ್ನು ತೋರಿಸಿಕೊಡುವುದಕ್ಕೆ ಏಸು ದೇವರಿಂದ ಬಂದವನಾಗಿದ್ದಾನೆ. ದೇವರನ್ನು ಯಾರು ಎಂದು ನೋಡಿಲ್ಲ, ಆದರೆ ಆತನನ್ನು ತಿಳಿದುಕೊಳ್ಳುವಂತೆ ಮೆಸ್ಸಿಯನ್ನು ಮಾಡಿದ್ದಾನೆ. ಏಸು ಮಾತ್ರವೇ ಒಂದು ಪವಿತ್ರವಾದ ಸ್ವಭಾವವನ್ನು ಹೊಂದಿದ್ದ ಮನುಷ್ಯನಾಗಿದ್ದಾನೆ, ಯಾಕೆಂದರೆ ಆತನೊಬ್ಬನೇ ದೇವರ ಪವಿತ್ರಾತ್ಮನಿಂದ ಬಂದವನಾಗಿದ್ದಾನೆ. ಅದಕ್ಕಾಗಿಯೇ ದೇವರು ಆಕಾಶದಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ತನ್ನ ಸ್ವರವನ್ನು ಪ್ರತಿಧ್ವನಿಸುವುದಕ್ಕೆ ನಾಚಿಕೆ ಪಡಲಿಲ್ಲ. ಈ ದಿನದ ಉಳಿದ ಸಮಯದಲ್ಲಿ 4 ಅಧ್ಯಾಯದಲ್ಲಿರುವುದನ್ನು ಓದಿಕೊಂಡು ಅಲ್ಲಿ ಯೋಹಾನನು ಯೇಸುವಿಗೆ ದೀಕ್ಷಾಸ್ನಾನ ಮಾಡಿಸಿದ ಮೇಲೆ ಏನಾಯಿತೆಂಬುದನ್ನು ಕೇಳಿಸಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದದೆ ಅಂದನು. ಮತ್ತೆ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಅವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಏಸು ಅವನಿಗೆ, ಸೈತಾನನೇ, ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಹೇಳಿದನು. ಆಗ ಸೈತಾನನು ಆತನನ್ನು ಬಿಟ್ಟುಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಮತ್ತಾಯ 4:1-11. ಏಸು ತನಗೆ ವಿಧೇಯನಾಗಿ ಪಾಪ ಮಾಡುವಂತೆ ಸೈತಾನನು ಆತನನ್ನು 3 ಸಾರಿ ಮರಳು ಮಾಡಿದನು. ಎಲ್ಲಾ 3 ಸಲವೂ ಏಸು ದೇವರ ವಾಕ್ಯವನ್ನು ಹೇಳುವುದರಿಂದ ಸೈತಾನನಿಗೆ ಉತ್ತರ ಕೊಟ್ಟನು. ಪರದೈಸಿನ ತೋಟದಲ್ಲಿ ಸೈತಾನನು ಆದಾಮ ಹವ್ವರನ್ನು ಶೋಧನೆಗೊಳಪಡಿಸಿದಂತೆ ಅದೇ ರೀತಿಯಲ್ಲಿ ಪಾಪ ಮಾಡುವಂತೆ ಕರ್ತನಾದ ಯೇಸುವನ್ನೂ ಸಹ ಸೈತಾನನು ಅರಣ್ಯದಲ್ಲಿ ಶೋಧನೆ ಪಡಿಸಿದನು. ಆದರೆ ಯೇಸು ಪಾಪ ಮಾಡಲಿಲ್ಲ. ಸೈತಾನನು ಯಾಕೆ ಯೇಸುವನ್ನು ಶೋಧನೆ ಪಡಿಸಿದನು? ಯಾಕೆಂದರೆ ಅವನ ಆಳ್ವಿಕೆಯಿಂದ ಆದಾಮನ ಸಂತಾನದವರನ್ನು ರಕ್ಷಿಸುವುದಕ್ಕೆ ಯೇಸು ಪರಲೋಕದಿಂದ ಬಂದಂತ ಪರಿಶುದ್ಧ ವಿಮೋಚಕನಾಗಿದ್ದಾನೆಂಬುದನ್ನು ಸೈತಾನನು ತಿಳಿದಿದ್ದನು. ಏಸು ಒಂದೇ ಒಂದು ಪಾಪ ಮಾಡಿದರೂ ಆತನು ಪಾಪದ ಆಳ್ವಿಕೆಯಿಂದ ಆದಾಮನ ಸಂತಾನದವರನ್ನು ರಕ್ಷಿಸುವುದಕ್ಕಾಗುವುದಿಲ್ಲ ಎಂಬುದನ್ನು ಸಹ ಸೈತಾನನು ತಿಳಿದಿದ್ದನು. ಹಾಗಾಗಿ ಸೈತಾನನು ಏಸುವನ್ನು ತೊಂದರೆಗೊಳಿಸಿದನು, ಆತನನ್ನು ಮೋಸಗೊಳಿಸುವುದಕ್ಕೆ ಪ್ರಯತ್ನಿಸಿದನು. ಆದರೆ ಏಸು ಸೈತಾನನ ಬಲೆಯಲ್ಲಿ ಬೀಳಲಿಲ್ಲ. ಹೌದು, ಸೈತಾನನು ನಮ್ಮ ಪೂರ್ವಿಕರಾದ ಆದಾಮ ಮತ್ತು ಹವ್ವರನ್ನು ಭ್ರಷ್ಟಗೊಳಿಸಿ ಜಯಿಸಿದನು. ಆದರೆ ಪವಿತ್ರ ದೇವರ ಮಗನನ್ನು ಆತನು ಜಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ದೇವರು ಪಾಪ ಮಾಡುವುದಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಕರ್ತನಾದ ಏಸು ಪಾಪ ಮಾಡುವುದಕ್ಕೆ ಸಾಧ್ಯವಿರಲಿಲ್ಲ. ತಂದೆ ಹೇಗೋ ಮಗನೂ ಹಾಗೆ. ಏಸು ಮಾನವ ಶರೀರದಲ್ಲಿದ್ದ ಜೀವಿಸುವ ಮತ್ತು ಶಕ್ತಿಯುತವಾದ ದೇವರ ವಾಕ್ಯವಾಗಿದ್ದನು. ಆದಾಮನ ಮಕ್ಕಳನ್ನು ಸೈತಾನನ ಬಲದಿಂದಲೂ ಮತ್ತು ಪಾಪದ ದಂಡನೆಯಿಂದಲೂ ಬಿಡಿಸುವುದಕ್ಕೆ ದೇವರು ಆತನನ್ನು ಲೋಕಕ್ಕೆ ಕಳುಹಿಸಿದನು. ಕರ್ತನಾದ ಏಸು ಮಾತ್ರವೇ ನಮ್ಮನ್ನು ಸೈತಾನನಿಂದ ಮತ್ತು ಪಾಪದಿಂದ ಬಿಡಿಸುವುದಕ್ಕೆ ಸಾಧ್ಯ. ಯಾಕೆಂದರೆ ಆತನು ಮಾತ್ರ ಸೈತಾನನನ್ನು ಮತ್ತು ಪಾಪವನ್ನು ಜಯಿಸಿದ್ದನು. ಅದಕ್ಕಾಗಿಯೇ ವಾಕ್ಯವು ಮೆಸ್ಸಿಯನ ಕುರಿತು ಹೀಗೆ ಹೇಳುತ್ತದೆ, ಎಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಇಬ್ರಿಯ 7:26-27. ಸ್ನೇಹಿತರೇ, ಕೇಳಿಸಿಕೊಂಡಿದ್ದಕ್ಕೆ ನಾವು ನಿಮಗೆ ವಂದಿಸುತ್ತೇವೆ. ಪ್ರವಾದಿಯಾದ ಯೋಹಾನನ ಶಿಷ್ಯರು ಹೇಗೆ ಅವನನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು ಎನ್ನುವುದನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮ ಮುಂದಿನ ಅಧ್ಯಾಯದಲ್ಲಿ ನಮ್ಮೊಂದಿಗೆ ಭೇಟಿಯಾಗುವುದಕ್ಕೆ ಯೋಜನೆ ಮಾಡಿರಿ. ಈ ದಿನ ನಾವು ಓದಿದ ವಿಷಯದಲ್ಲಿ ದೇವರು ನಿಮಗೆ ಪರಿಜ್ಞಾನವನ್ನು ಕೊಡಲಿ. ಪವಿತ್ರ ವಾಕ್ಯದೊಂದಿಗೆ ನಿಮ್ಮನ್ನು ಬಿಡುತ್ತೇವೆ. 1 ಯೋಹಾನ 3:1, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ.